ಸಂಚಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಕೊನೆ ಹಂಸಮಂತ್ರ ಸುಳಾದಿ ಭೈರವಾಗ ಇದು ಕನ್ಕ್ಲೂಷನ್. ಇಷ್ಟು ತನಕ ಹೇಳಿದನ್ನೇ ಸಮ್ಮರೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಟ್ಟತಾಳ ಮತ್ತು ಆದಿತಾಳದಲ್ಲಿ ಆಮೇಲೆ ಜೊತೆ ಬರುತ್ತ. ಇದು ಏನ್ ಹೇಳ್ತಾರಂದ್ರೆ ಇದೇ ಮಂತ್ರ ಸಾರ್ಥಕ, ಇದೇ ಸಿದ್ಧಿ, ಇದೇ ಮಂತ್ರ ಇದೆ. ಇದು ಒಂದು ಮಂತ್ರ ಹಂಸ ಮಂತ್ರ ನೀವು ಇಟ್ಕೊಂಡ್ರಂದ್ರೆ 24/7 ಮಾಡ್ತಾ ಒಂದು ಶ್ವಾಸ ಹಾಕ್ತಾ ಇರತ್ತ. ಸೊ ಯಾವಾಗ ಬೇಕಾದ್ರೆ ಈ ಚಿಂತನೆ ಮಾಡಿದ್ರೆ ಇದೇ ಸಾರ್ಥಕ, ಇದೇ ಸಿದ್ಧಿ. ಇದು ಚಿಂತನೆ ಯೋಚನೆ ಮಾಡಿ ದೇವರೇ ಮಾಡಿ ಮಾಡಿಸ್ತಾನ ಚಿಂತನೆಯಿಂದ ಒಳಗೆ ಒಳಗೆ ನೋಡ್ತಾ ಮಾಡಿದ್ರೆ ಇದೇ ಸಿದ್ಧಿಯು, ಇದೇ ಇದೇ ಮಂತ್ರವು ಇದೆ. ಇದೇ ಮಂತ್ರ ಇದನ್ನ ನೀನು ಮನನ ಅಂದ್ರೆ ಮಂತ್ರ ಅಂದ್ರೆ ನೋಡಿದ್ವಿ, ಮಂತ್ರ ಅಂದ್ರೆ ಇದು ಮನಸ್ಸಲ್ಲಿ ಏಕಾಂತದಲ್ಲಿ ಇದನ್ನ ಒಳಗೆ ಹೀಗೆ ಆಗ್ತಾ ಇದೆ ಅಂತ ಮನನ ಮಾಡ್ತಾ ಮಾಡ್ತಾ ಇದ್ರೆ ಇದೇ ತಾರಕ ಆಗ್ಬಿಡತ್ತ ಅಂತ ಹೇಳ್ತಾರ. ಪ್ರಕಾರದಿಂದ ತತ್ತತ್ತು ಮಂತ್ರವ, ಈ ತರನೇ ಎಲ್ಲ ಪ್ರತಿ ಮಂತ್ರ ಈ ಮಂತ್ರವು ಪ್ರಕಾರದಿಂದ. ಪ್ರಕಾರದಿಂದ ಅಂದ್ರೆ ಒಳ ಒಳಗೆ ಹೇಗೆ ಹೇಳಿಕೊಟ್ಟಿದ್ದಾರೆ ಆಚಾರ್ಯರು, ಹೇಗೆ ಹೇಳಿಕೊಟ್ಟಿದ್ದಾರೋ ಆ ರೀತಿಯಿಂದ ತತ್ತತ್ತು ಮಂತ್ರ ಅಂದ್ರೆ ಹಂಸ ಮಂತ್ರಕ್ಕೆ ಒಂದು ರೀತಿಯಿಂದ ಅಕ್ಷರಗಳ ಸಂಯೋಜನೆ ಇರುತ್ತೆ, ಇನ್ನೊಂದು ಮಂತ್ರಕ್ಕೆ ಇನ್ನೊಂದು ಅಕ್ಷರದಿಂದ ಆ ಚಕಾಬ್ಜ ಮಂಡಲ ನೋಡಿದ್ದಾಗ ಅದು ಗೊತ್ತಾಗತ್ತ. ಅಥವಾ ಮಾಡೋರಿಗೇನು ಅಂಗನ್ಯಾಸ ಕರನ್ಯಾಸ ಆ ತರ ಮಾಡೋರಿಗೇನು ವ್ಯತ್ಯಾಸಗಳು ಅಲ್ಲೆಲ್ಲೆಲ್ಲಿ ಇರುತ್ತ. ಆ ರೀತಿಯಿಂದ ತತ್ತತ್ತ ಮಂತ್ರವ ವಿಧಿಯಿಂದ ಜಪಿಸುವುದು, ವಿಧಿಯಿಂದ ಇದೆಲ್ಲ ಜಪ ಮಾಡಿ. ಅಲ್ಲಿ ಮುಖ್ಯ ಏನು ಅಂದ್ರೆ ಜಪಿಸುವಾಗ ಹೃದಯದೊಳಗೆ ಇಟ್ಟು, ಇಲ್ಲಿ ಹೃದಯದೊಳಗೆ ಇಟ್ಟು ಜಪ ಮಾಡಿದ್ದ. ಹಾಗೆ ಹೃದಯದೊಳಗೆ ಇಟ್ಟು ಮಾಡೋದು ಅಂದ್ರೆ ಇಲ್ಲಿ ಹೃದಯ ಶಬ್ದಕ್ಕೆ ನಾರಾಯಣ ಅಂತಾನೆ ಅರ್ಥ ಆಗತ್ತೆ. ಹೃದಯ ಅಂದ್ರೆ ನಾರಾಯಣ, ಹೃದಯ ನಾರಾಯಣ ಅಂತ ಹೇಳ್ತಾರೆ. ಹೃದಯ ಒಂದು ಶಬ್ದಕ್ಕೆ ಹೃದಯ ಅಂತ ಒಂದು ಅರ್ಥ ಇದೆ. ಅದಕ್ಕೆ ಯಾಕೆ ಹೃದಯ ಅಂತ ನಾವು ಕರೀತಾರೆ ಅಂದ್ರೆ ಅಲ್ಲಿ ನಾರಾಯಣ ಇದ್ದ, ನಾರಾಯಣ ಹೃದಯ ಶಬ್ದದಿಂದ ಹೃದಯ ಶಬ್ದದಿಂದ ಅವನು ಇದ್ದ ಕಾರಣದಿಂದ ಅದಕ್ಕೆ ಹೃದಯ ಅಂತ ಕರೀತಾರಂತೆ. ಸೊ ಆ ನಾರಾಯಣನಲ್ಲಿ ಮನಸ್ಸನ್ನ ಇಟ್ಟು, ಸೊ ನೀವು ಏನೇ ಮಾಡ್ತಿರೋ ಒಳಗೆ ಇರುವಂತ ಆ ಬಿಂಬರೂಪ ಆ ಘೃಣಿಯ ವಾಚನಾದಂತ ಲಕ್ಷ್ಮೀನಾರಾಯಣನ ಚಿಂತನೆ ಮಾಡುತ್ತಾ ಅಲ್ಲಿ ಮನಸ್ಸನ್ನ ಇಟ್ಟು ಮಾಡಿ ಅಂತ ಹೇಳ್ತಾರೆ. ಸೊ ಪದೇ ಪದೇಗೆ ಬಲು ಒದಗಿ ಮಾಡುವುದಕ್ಕೆ ಅಂದ್ರೆ ಪದೇ ಪದಕ್ಕೆ ಎವ್ರಿ ಟೈಮ್ ಯೋಚನೆ ಮಾಡ್ತಾರೆ. ಪದೇ ಪದಕ್ಕೆ ಬಲು ಒದಗಿ ಮಾಡುವುದಕ್ಕೆ ಮುದ ಭಕ್ತಿ ಎಂದಲೇ ಇದರಂತೆ ಒಂದೇ ಅಂದ್ರೆ ಆ ಒಂದು ಪದೇ ಪದೇ ಮಾಡಬೇಕು ತಿರ್ಗಾ ಅದು ಯಾವಾಗ ಯೋಚನೆ ಕೊಡ್ತಾನೋ ಆವಾಗ ಆ ಚಿಂತನೆಯನ್ನ ಮಾಡಬೇಕು. ಇದನ್ನಿಂದ ಏನಾಗತ್ತಂದ್ರ ಮುದ ಅಂದ್ರೆ ನಮ್ಗೆ ಒಂದು ಭಕ್ತಿ ಹೇಗೆ ಎಂತ ರೀತಿಯಿಂದ ಭಕ್ತಿ ಬರುತ್ತೆ ಅಂದ್ರೆ ಆ ಸಂತೋಷ ಆಗಿ ಒಳಗೆ ಇದ್ದಾನೆ ಅಂದ್ರೆ ಒಳಗೆ ದೇವರು ಇದ್ದಾನೆ ಅವ್ನು ರಕ್ಷಣೆ ಮಾಡ್ತಾನೆ ಅಂದ್ರೆ ಭಯ ಹೋಗ್ಬಿಡತ್ತ, ನಮ್ಮಲ್ಲಿ ಧೈರ್ಯ ಬರುತ್ತ, ಭಯ ಹೋಗ್ಬಿಡತ್ತ. ಯಾಕಂದ್ರೆ ಅವನೇ ನಮ್ಮ ಒಳಗೆ ಇದ್ದು ರಕ್ಷಣೆ ಮಾಡೋವಾಗ ಯಾರು ದಯ ನಮ್ಗೆ ಯಾರ್ದು ಬೇಕಾಗಿಲ್ಲ, ಅವನೇ ಎಲ್ಲಾ ಅರೇಂಜ್ ಮಾಡಿ ಕೊಟ್ಟು ಬಿಡ್ತಾನೆ. ಯಾರನ್ನ ಯಾವಾಗ ಎಲ್ಲಿ ಕಳಿಸಿ ನಮ್ಮನ್ನ ರಕ್ಷಣೆ ಮಾಡಬೇಕು ಹಾಗೆ ಮಾಡ್ಬಿಡ್ತಾನೆ. ಮುದ ಬಕುತಿ ಎಂದರೆ ಇದರಂತೆ ಒಂದೇ, ಇದರಂತೆ ಬೇರೆ ಯಾವ್ದು ಇದೆ ಇದರಂತೆ ಇದು ಒಂದೇ ಅಂದ್ರೆ ಇದು ಒಂದೇ, ಇಟ್ ಈಸ್ ದ ಓನ್ಲಿ ವೇ ಅಂತ ಹೇಳ್ತಾರೆ. ಸಾರಿದರೆ ಅಂದ್ರೆ ಈ ಪ್ರಕಾರ ನಾವು ಮಾಡ್ಲಿಕ್ಕೆ ಹೋದರೆ ಈ ಮಾರ್ಗದಲ್ಲಿ ಸಾರಿದರೆ ಸತ್ಪುಣ್ಯದ ಉದದಿ ಸೂಸುವುದಯ್ಯ. ಸತ್ಪುಣ್ಯ ಯಾಕೆ ಸತ್ಪುಣ್ಯ ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಟು ಇವಾಗ ಮಾಡೋವಾಗ ಎಲ್ಲರೂ ಅನೇಕ ರೂಪದಿಂದ ಭಗವಂತನೇ ಇದ್ದು ಇದನ್ನ ಮಾಡಿಸ್ತಾನ. ಆ ಚಿಂತನೆ ಬಂದಾಗ ಏನು ನಮ್ಗೆ ಸಿಕ್ಕತ್ತ ಅಂದ್ರೆ ಆ ಸತ್ಪುಣ್ಯ ಪುಣ್ಯ ಬರುತ್ತೆ. ಪುಣ್ಯ ಅಂದ್ರೆ ಪುಣ್ಯ ಕ್ಯಾನ್ ಬಿ ಪುಣ್ಯದಿಂದ ಲೌಕಿಕದಲ್ಲಿನೂ ನಮ್ಗೆ ಒಳ್ಳೇದಾಗಬಹುದು, ಬಟ್ ಇಲ್ಲಿ ಬರೋದು ಸತ್ಪುಣ್ಯ, ದೋಷರಹಿತವಾದ ನಾಶರಹಿತವಾದ ಪುಣ್ಯ. ನಾಶರಹಿತವಾದ ಪುಣ್ಯ ಅಂದ್ರೆ ಈ ತರ ಚಿಂತನೆ ನೀವು ಒಂದು ಸತಿ ಒಮ್ಮೆ ಮಾಡಿದ್ರೂ ಸಾಕು ಆ ಪುಣ್ಯಕ್ಕೆ, ಅದರಿಂದ ಬರುವಂತ ಪುಣ್ಯಕ್ಕೆ ನಾಶವೇ ಇಲ್ಲ. ಅದಕ್ಕೆ ಸತ್ಪುಣ್ಯ ಅಂತ ಹೇಳ್ತಾರೆ. ಸತ್ಪುಣ್ಯ ಪುಣ್ಯದ ಉದದಿ ಸೂಸುವುದಯ್ಯ ಮಧುಸೂದನ ಹರಿ ವಿಜಯ ವಿಠಲರೆಯ. ಮಧುಸೂದನ ಅವನು ಏನ್ ಮಾಡ್ತಾನಂದ್ರೆ ನಮ್ಗೆ ಈವಾಗೆಲ್ಲ ವಿಷಯದ ಮೇಲೆ ಅಭಿರುಚಿ ಜಾಸ್ತಿ ಇದೆಲ್ಲ, ವಿಷಯವನ್ನ ಬಿಡುವಂತ ಹೇಳ್ತಾ ಇಲ್ಲ. ನಾವು ಜಾಂಗ್ರಿ ಬೇಕೋ ಜಾಂಗ್ರಿ ಚೆನ್ನಾಗಿ ಹಾಕೊಂಡು ಚಂದಾಗಿ ಊಟ ಮಾಡಿ, ಊಟ ಮಾಡುವಾಗ ಆ ರುಚಿಯ ಜಾಂಗ್ರಿಯ ರುಚಿಯನ್ನ ಆ ಭಗವಂತ ಕೊಡ್ತಾನೆ ಅಂತ ತಿಳ್ಕೊಂಡು 10 ಜಾಂಗ್ರಿ ಬೇಕಾದ್ರೆ ತಕೊಳ್ಳಿ, ತಪ್ಪೇ ಇಲ್ಲ. ಸೊ ಆ ತರ ನಾವು ನಮಗೆ ದೇವರು ಕೊಡುವಂತ ಈ ಸುಖದಲ್ಲಿ ಆ ಪದಾರ್ಥಕ್ಕಿಂತ ಅದು ಒಳಗೆ ಇರುವಂತ ಭಗವಂತ ಕೊಡ್ತಾನೆ ಅಂಬೋದನ್ನ ಈ ಮಧುಸೂದನ ಅಂಬುವ ಹರಿ ವಿಜಯ ವೆಟ್ಟಲರೇ, ಅದು ನಮ್ಮ ಬಿಂಬನೆ ವಿಜಯ ವೆಟ್ಟಲರೇಯ. ಪ್ರಧಾನ ಕೊಡುವನು, ಪ್ರಧಾನ ಕೊಡುವಂದ್ರೆ ಯಾವುದು ಮುಖ್ಯವೋ ಯಾವುದು ಪ್ರಧಾನವೋ ಏನು ಜ್ಞಾನ ಭಕ್ತಿ ಅಂತದ್ದು ಅದನ್ನ ಕೊಡ್ತಾನೆ. ಪ್ರಧಾನವನು ಕೊಡುವನು ಒಂದೇ ಉಚ್ಚಾರಣೆಗೆ ಒಂದೇ ಉಚ್ಚಾರ ಒಂದು ಸತಿ ನಾವು ಆ ಒಂದು ಇದೆಲ್ಲ ನೆನಪಿಟ್ಟುಕೊಂಡು ಮಾಡಿದ ಅದಕ್ಕೇನೋ ಪುಣ್ಯ ಇದೆ. ಒಂದು ಸತಿ ಸರಿಯಾಗಿ ಮಾಡೋದು ತುಂಬಾ ಕಷ್ಟ, ಬಟ್ ಅಷ್ಟು ಫಲ ಉಂಟು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಆದಿತಾಳಕ್ಕೆ ಬಂದಾಗ ಹೇಳ್ತಾರೆ, ಮಧ್ಯ ಮೂರುತಿ ಸುತ್ತ ಸೇವಕ, ದೇವರನ್ನ ಚಿಂತನೆ ಮಾಡುವಾಗ ಮುಂಚೆನೆ ಹೇಳಿದ್ದಾರೆ ಆ ಚಿಂತನೆ ಹೇಗೆ ಅಂತ ಹೇಳ್ತಾರೆ. ಮಧ್ಯ ಮೂರುತಿ ಅವನು ಮಧ್ಯದಲ್ಲಿ ಬಿಂಬರೂಪನಾಗಿ ಅವನು ನಿಂತಿದ್ದಾನೆ ಸುತ್ತ ಸೇವಕ ರೂಪದಿಂದ, ಅಂದ್ರೆ ದೇವರನ್ನ ಸುತ್ತಿ ದೇವರ ರೂಪವೇ ಇದೆ ಅಂತ ಹೇಳ್ತಾರೆ. ಅದು ಹೇಳುವ ತಾತ್ಪರ್ಯ ಇಲ್ಲಿ ಏನು ಅಂದ್ರೆ, ಏನೋ ದೇವರ ದೇವರೇ ಇದ್ದಾನೆ ಅಂತ ಅರ್ಥ ಅಲ್ಲ, ಅಂದ್ರೆ ನಮ್ಮ ಬಿಂಬನಲ್ಲಿ ದೇವರು ಬಿಂಬರೂಪಿಯಾಗಿ ಇದ್ದಾನೆ. ಆಮೇಲೆ ಸುತ್ತಲೂ ಅಂದ್ರೆ ಇಲ್ಲಿ ಏನು ಸುತ್ತಲೂ, ಹೃದಯದಲ್ಲಿ ಅವನು ಬಿಂಬನಾಗಿ ಇದ್ದಾನೆ. ಸುತ್ತಲೂ ಇರೋದು ಅನಿರುದ್ಧ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಕಣ್ಣು ಕಿವಿ ಮೂಗು, ಈ ದೇಹ ಎಲ್ಲ ಸುತ್ತು ಇದಲ್ಲ, ಈ ದೇಹದಲ್ಲಿ ಎಲ್ಲ ಸುತ್ತು ಇದೆ. ಅದರ್ವೈಸ್ ನಮ್ಮನ್ನ ಸುತ್ತಿ ಎಷ್ಟೋ ಜನ ಇದ್ದಾರೆ. ಅಂದ್ರೆ ಸೇವಕ ಸೇವಿಯ ಅಂಬೋ ರೂಪ ಸುತ್ತಿ ಇರೋದು ಅಂದ್ರೆ ಅವನೇ ಸೇವಕ, ಅವನೇ ಸೇವಿಯ, ಆ ರೀತಿಯಿಂದ ಅವನೇ ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಸೇವಕ ರೂಪದಿಂದ ಮಧ್ಯ ಮೂರುತಿ ಸುತ್ತ ಸೇವಕ ರೂಪದಿಂದ ಹೊಂದಿಕೊಂಡಿಪ್ಪ ಸಮೂರ್ತಿ ಪರಿವಾರ ರಾಶಿ ರಾಶಿ ರಾಶಿಯಾಗ ಆ ಪರಿವಾರ ಇದ್ದ. ಪರಿವಾರದೊಳಗೇನು ಇವನೇ ಸೇವಕನಾಗಿದ್ದಾನೆ, ಸೇವ್ಯನಾಗೇನು ಇದ್ದಾನೆ. ಸೊ ಎಲ್ಲಾ ಕಡೆ ಇವಾಗ ಚಕ್ರಾಬ್ಜ ಮಂಡಲ ಇವಾಗ ನೀವು ನೋಡಿದ್ದಾಗ ಇಡೀ ಚಕ್ರಾಬ್ಜ ಮಂಡಲದಲ್ಲಿ ಕಾಣಿಸೋದು ಈ ಭಗವಂತನ್ಮಯ, ಅವನ ಮೂರ್ತಿ ಮತ್ತು ಪರಿವಾರವೂ ಇದೆ. ಪರಿವಾರವೂ ಅಲ್ಲಿ ಇದ್ದಾರೆ, ಪರಿವಾರವೂ ಇದ್ದಾರೆ, ಅವರೊಳಗೇನು ಇವನೇ ಇದ್ದಾನೆ. ಸೊ ರಾಶಿ ರಾಶಿ ರಾಶಿಯಾಗಿ ಅವರೇ ಇದ್ದಾರೆ ಅಂತ ಚಿಂತನೆ ಬರುತ್ತೆ. ಆಮೇಲೆ ಸಿದ್ಧಿಸುವುದು ಕೇಳು ಜಪಿಸಿ ತಿಳಿಯಬೇಕು. ಇದು ಹೇಗೆ ಸಿದ್ಧ ಆಗತ್ತೆ ಅಂದ್ರೆ ಸುಮ್ಮನೆ ಓದಿದ ಮೇಲೆ ಅದಿಲ್ಲ, ಯಾವಾಗ್ಲೂ ತಿಳಿ ಅಂತ ಹೇಳಿದ್ರೆ ಮಾಡಿ ತಿಳಿ ಅಂತಾನೆ ಅರ್ಥ. ಸುಮ್ನೆ ಇವಾಗ ಅಡಿಗೆ ಮಾಡೋವಾಗ ಅಡಿಗೆ ಮಾಡಿದ್ರೆ ನಮ್ಗೆ ಹಸಿವೆ ಹೋಗುತ್ತಾ ಇಲ್ಲ, ಅಡಿಗೆ ಮಾಡಿದ ಮೇಲೆ ಅದು ಬಾಯಲ್ಲಿ ಹಾಕಿ ಉಣ್ಣಬೇಕು. ಹಾಗೇನೆ ಇವಾಗ ಓದೋದು ಇಂಪಾರ್ಟೆಂಟ್ ಇಲ್ಲ, ಮೆಮರೈಸ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ, ನೀವು ಕೂತು ಒಂದು 10 ನಿಮಿಷ ಜಪ ಮಾಡಿ. ಎಲ್ಲಿ ನಮ್ಗೆ ಜಪ ಮಾಡಕ್ಕೆ ಅಂಗನ್ಯಾಸ ಕರನ್ಯಾಸ ಗೊತ್ತಿಲ್ಲ ಅಂದ್ರೆ ಬೇಕಾಗಿಲ್ಲ. ಸುಮ್ನೆ ಈ ಹಂಸ ಮಂತ್ರಕ್ಕೆ ಜಪ ಏನು ಮಾಡೋದು, ಕಣ್ಣು ಮುಚ್ಚಿಕೊಂಡು ನೀವು ಶ್ವಾಸ ಹೇಗೆ ಹೋಗುತ್ತೆ ನೋಡಿ, ಅಲ್ಲಿ ವಾಯುದೇವರನ್ನ ಚಿಂತನೆ ಮಾಡಿ, ಆ ವಾಯುದೇವರನ್ನ ಚೆಂದಾಗಿ ನೀವು ಹಿಡ್ಕೊಂಡ್ ಬಿಟ್ರ, ಅವ್ರ ಪಾದವನ್ನ ಚೆಂದಾಗಿ ಹಿಡ್ಕೊಂಡ್ ಬಿಟ್ರ ಅಂತ ಚಿಂತನೆ ಮಾಡಿ, ಅದೇ ಸಾಕು. ಅವರು ಮಾಡಿಸ್ತಾರೆ ಅಂಬೋದನ್ನ ಅದೇ ಸಾಕು, ಅದೇ ಜಪ ಆಗ್ಬಿಡತ್ತೆ. ಐ ಮೀನ್ ಜಪಿಸು ಅಂದ್ರೆ ಜಪ ಕ್ರಮದಿಂದ ಮಾಡೋದು ಅಂದಾದ್ರೆ ಈ ಹಂಸ ಮಂತ್ರದ ನೀವು ಈ ತರ ಚಿಂತನೆಯನ್ನು ಮಾಡಬಹುದು. ಕೇಳು ಜಪಿಸಿ ತಿಳಿಯಬೇಕು. ಸೊ ಜಪ ಮಾಡೋದು ಐಡಿಯಲ್, ಅದರ್ವೈಸ್ ಜಪ ಮಾಡ್ಲಿಕ್ಕೆ ನಮ್ಗೆ ಗುರುವಿಂದ ಸಿಕ್ಕಿಲ್ಲ, ಲಬ್ಧವಾಗಿಲ್ಲ ಅಂದ್ರೆ ನೀವು ಈ ಮನಸ್ಸಿನಾರು ಚಿಂತನೆ ಮಾಡಿ, ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಜಪ ಮಾಡಿಸ್ತಾನೆ ಆ ದೇವರು. ಸೊ ಹೃದ್ಗುಹಾದಲ್ಲಿ ಇನಿತು ಚಕ್ರಾಬ್ಜ ಮಂಡಲ, ಅದಕ್ಕೆ ಇಲ್ಲಿ ಇಲ್ಲಿ ಬಂದಿದೆ ನೋಡಿ. ನಾವು ಚಕ್ರಾಬ್ಜ ಮಂಡಲ ಪರವಾಗಿ ಯಾಕೆ ಹೇಳ್ತಾ ಬರ್ತಾರೆ ಅಂದ್ರೆ ಹೃದ್ಗುಹಾದಲ್ಲಿ ನಮ್ಮ ಹೃದಯದಲ್ಲಿ, ಇಲ್ಲಿ ಹೃದಯ ಅಂದ್ರೆ ಹೃದಯವೇ, ಹೃದಯ ಗುಹೆಯಲ್ಲಿ ಹೃದಯ ಒಳಗೆ ಅಂದ್ರೆ ಅದಕ್ಕೆ ನೋಡಿ ಹೃದಯ ಅಂತ ಹೇಳ್ತಾ ಇಲ್ಲ, ಹೃದಯ ಗುಹಾ ಅಂತ ಹೇಳ್ತಾರೆ. ಅಂದ್ರೆ ಈ ಸ್ಥೂಲ ದೇಹ ಮಾತ್ರ ಅಲ್ಲ, ಒಳಗೆ ಅಂತ ಬಂತಲ್ಲ ಹಾಗೆ ಸ್ಥೂಲ ದೇಹದ ಒಳಗೆ ಆ ಕಮಲ ಇದೆ, ಅಲ್ಲಿ ಇರುವಂತ ಪ್ರಾದೇಶ ಇದ್ದಾನ, ಅವನ ಒಳಗೆ ಒಳಗೆ ಅಂದ್ರೆ ಅದು ಒಳಗೆ ನೋಡಿದ್ದಾಗ ಪ್ರಾದೇಶ ಅಗ್ರೇಶನ ಒಳಗೆ ಕೆಳಗೆ ಕಮಲಕ್ಕೆ ಹೋಗಿ ನೋಡಿದಾಗ ಮೂಲೇಶ ಕಾಣ್ತಾ, ಮೂಲೇಶವನ್ನು ಹೋಗಿ ನೋಡಿದಾಗ ಅಲ್ಲಿ ಮುಖ್ಯ ಪ್ರಾಣ ಜೀವನ ಒಳಗೆ ಆ ಲಿಂಗದೇಹದ ಒಳಗೆ ಅನಿರುದ್ಧ ದೇಹ, ಆಮೇಲೆ ಲಿಂಗದೇಹ, ಆಮೇಲೆ ಸ್ವರೂಪ ದೇಹ, ಹೀಗೆ ಒಳಗೆ ಹೋಗ ಅಲ್ಲಿ ಗುಹೆಗೆ ಹೋಗಬೇಕು. ಸ್ಥೂಲ ದೇಹದಲ್ಲಿ ಏನು ಗುಹೆ ಇದೆ, ಸ್ಥೂಲ ದೇಹ ದ್ವಾರ ಒಳಗೆ ಗುಹೆಯಲ್ಲಿ ಹೋದಾಗ ಇನಿದು ಚಕ್ರಾಬ್ಜ ಮಂಡಲ, ಅಲ್ಲಿನೂ ಒಂದು ಚಕ್ರಾಬ್ಜ ಮಂಡಲ ಹಾಕಿ ಇಟ್ಟುಕೊಂಡು ಕೂತಿದ್ದಾನೆ ದೇವರು. ಅಲ್ಲಿ ಪದ್ಮ ಸುದರ್ಶನ ದಳದ ವಿಚಾರ ತಿಳಿದು, ಪದ್ಮ ಸುದರ್ಶನ ದಳದಿಂದ ಆ ವಿಚಾರವನ್ನಂದ್ರೆ ಬೇಸಿಕಲಿ ನಾವು ನೋಡಿದ್ವಿ ಚಕ್ರಾಬ್ಜ ಮಂಡಲ ಹೇಗೆ ಚಿಂತನೆ ಮಾಡೋದು ಅದನ್ನೇ ಹೇಳ್ತಾರೆ. ಪದ್ಮ ಸುದರ್ಶನ ದಳದ ವಿಚಾರವ ತಿಳಿದು ಅಂದ್ರೆ ಚಕ್ರಾಬ್ಜ ಮಂಡಲವನ್ನ ಸ್ಥೂಲವಾಗಿ ತಿಳ್ಕೊಂಡು ಪದ್ಧತಿ ತಪ್ಪದಲೆ ಅಂದ್ರೆ ಹೇಗೆ ಬರಬೇಕು ಅಂತ ಗೃಹಿಣಿಯಿಂದ ಶುರು ಮಾಡಿ ಹೇಗೆ ಬರುತ್ತದೆ ಆ ಪದ್ಧತಿಯಿಂದ ಅದು ಹೇಗೆ ಬಂತು, ಅವರು ಹೊರಗಿಂದ ಬರುವಾಗ ಹೇಗೆ ದೇಹ ಬಂತು, ಅದು ಒಳಗೆ ಹೀಗೆ ಆ ಪದ್ಧತಿ ತಪ್ಪದಲೆ ಪರಿಭ್ರಮಣವಾಗುವುದು. ಪರಿಭ್ರಮಣೆ ಅಂದ್ರೆ ಸುತ್ತಾ ಇರೋದು, ಅಲ್ಲಿ ಸುತ್ತಾ ಪರಿಭ್ರಮಣವಾಗುವುದು. ದೇವರನ್ನ ಒಳಗೆ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ಪ್ರದಕ್ಷಿಣ ಹಾಕ್ಲಕ್ಕೆ ನಿಮ್ಗೆ ಸುತ್ತು ಪ್ರದಕ್ಷಿಣ ಇದೆ ನೋಡಿ, ಅದೆಲ್ಲ ಅದನ್ನ ಸುತ್ತಾ ಇರೋದು, ಪರಿಭ್ರಮಣವಾಗುವುದು. ಪದ್ಮ ಬಾಂಧವ ನಮ್ಮ ವಿಜಯ ವಿಠಲರೇಯ, ಪದ್ಮ ಬಾಂಧವ ಆ ಪದ್ಮದಲ್ಲಿ ಇರುವಂತಹ ಪದ್ಮ ಬಾಂಧವನಾದಂತ ನಮ್ಮ ವಿಜಯ ವಿಠಲರೇಯ ಉದ್ಧರಿಸುವ ಬಿಡದೆ. ಹೀಗೆ ತಿಳ್ಕೊಂಡ್ರೆ ನಮ್ಮನ್ನ ಉದ್ಧಾರ ಮಾಡೇ ಮಾಡ್ತಾನೆ ಬಿಡದೆ. ಆಮೇಲೆ ಹೇಗೆ ಉನ್ನತ ಗತಿ ಇತ್ತು, ಉನ್ನತವಾದ ಶ್ರೇಷ್ಠವಾದ ಗತಿಯನ್ನ ಕೊನೆಯಲ್ಲಿ ಕೊಡೋದು ಮಾತ್ರ, ಈವಾಗಲೇ ನಮ್ಮ ಸಾಧನೆಯಲ್ಲಿನೂ ಉನ್ನತಿ ಸಿಕ್ಕತ್ತ ನಮಗೆ ಅಂತ ಇಲ್ಲಿ ಹೇಳ್ತಾರೆ. ಮುಂಚೆ ಈ ದೇಹ ಬಿಟ್ಟು ಮುಂಚೆ ಇನ್ನೊಂದು ದೇಹ ದಾಡಿದಾಗಲೂ ಅಲ್ಲಿನೂ ಆ ಪ್ರಯಾಣ ಕಾಲದಲ್ಲಿನೂ ರಕ್ಷಣೆ ಮಾಡ್ತಾನೆ. ಇನ್ನೊಂದು ದೇಹವು ಒಳ್ಳೇದೇ ರೀತಿಯಿಂದ ಕೊಟ್ಟು ಅಲ್ಲಿನೂ ಇವಾಗ ಯಾಕೆ ಅಂದ್ರೆ ಅಲ್ಲಿ ಹೇಳ್ತಾರೆ ಸತ್ಪುಣ್ಯ ಅಂತ ಹೇಳಿದಾರಲ್ಲ, ಸತ್ಪುಣ್ಯಕ್ಕೆ ನಾಶ ಇಲ್ಲ. ಆದ ಕಾರಣದಿಂದ ಒಳ್ಳೆ ಜನ್ಮ ಸಿಕ್ಕಿ ಒಳ್ಳೆ ಸಾಧನ ಆಗ್ತಾ ಬರುತ್ತ ಅಂತ ಹೇಳೋ ಅಲ್ಲಿ ಇಲ್ಲಿ ಕೃಷ್ಣಾರ್ಪಣ ಮಸ್ತು. ಏನಾದ್ರು ಕ್ವಶನ್ ಇದ್ರೆ ನಾವು ತಿರ್ಗಾ ಅಥವಾ